ಚೆನ್ನಾಗಿರೋದ್ರಿಂದ ನಾನು ಈ ಭೀಮನಿಗೋಸ್ಕರ ಜರಾಸಂದನ ಮೀಸಲಿಟ್ಟಿದ್ದೇನೆ, ಇವನ ಕೈಯಲ್ಲಿ ಕೊಲ್ಲಿಸ್ತೇನೆ. ಸೊ ಎರಡು ಕಾರಣ ಕೊಟ್ಟಾಗಾಯ್ತು. ಶಿವಭಕ್ತಾಗ್ರೇಸನಾದ ಅವನನ್ನ ವಿಷ್ಣು ಭಕ್ತಾಗ್ರೇಸನಾದ ಭೀಮನ ಕೈ ನಾನು ಕೊಲ್ಲಿಸಬೇಕು. ಜೊತೆಗೆ ನನಗೆ ಮೀಸಲಿಟ್ಟಿದ್ದಂತಹ ಹನುಮಂತನೇ ಈತ, ಆದ್ದರಿಂದ ಇವನಿಗೋಸ್ಕರ ಜರಾಸಂದನ ಮೀಸಲಿಡ್ತೇನೆ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ವಿವೇಚನೆ ಮಾಡದೆ ಹೋಗಿದ್ದಿದ್ದರೆ ಈ ಕಥೆ ಏನೇನೋ ಅರ್ಥ ಆಗ್ತಿರಲಿಲ್ಲ. ಅದನ್ನೆಲ್ಲ ಕೃಷ್ಣ ಬಿಡಿಸಿ ಹೇಳಿದಾಗ ನಿರ್ಣಯದ ಆಚಾರ ವಿಶ್ಲೇಷಣೆ ಮಾಡಿ ತೋರಿಸ್ತಾರೆ. ಆಗ ಪೂರ್ತಿ ಧರ್ಮರಾಜನಿಗೆ ಅರ್ಥ ಆಯ್ತಂತೆ. ನೋಡು ಧರ್ಮರಾಜ, ನೀ ತಪ್ಪಿಕೊಳ್ಳಕ್ ಹೋಗಬೇಡ, ಈ ಹೇಳ್ತೇನೆ ಕೇಳು. ಹನು ಭೀಮಸೇನ ಕೊಲ್ಲಬಹುದು ಅಲ್ಲ, ಕೊಂದೇ ಕೊಲ್ತಾನೆ. ಅವಾಗ ಏಷ್ಟು ಎಷ್ಟು ಯೋಚನೆ ಮಾಡಬೇಡ. ಭೀಮನ ಮುಂದೆ ಎದುರಿರ್ತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಷ್ಟು ಅಸಮಾನ ಶೂರ ಭೀಮಸೇನ, ಆತ ಕೊಂದೇ ಕೊಲ್ತಾನೆ. ಯೋಚನೆ ಮಾಡಬೇಡಯ್ಯ, ನಾನ್ ಜೊತೆಗೆ ಹೋಗ್ತೇನೆ ಆಯ್ತೋ ಇಲ್ಲೋ ಅಂತ ಕೃಷ್ಣ ಹೇಳ್ತಾನೆ. ನಾನ್ ಜೊತೆಗೆ ಹೋಗ್ತೇನೆ. ಧರ್ಮರಾಜನಿಗೆ ಭಾರಿ ಖುಷಿಯಾಗಿ ಹೋಯ್ತು. ಹಾಗಿದ್ದರೆ ಕೃಷ್ಣ, ಇನ್ನು ಎಲ್ಲ ಸಂಶಯ ಹೋಯ್ತು ನನಗೀಗ. ನೀನು ಕೊಲಿಸೇ ಕೊಲಿಸ್ತೀಯ ಅಂತ ಗೊತ್ತಾಯಿತು, ಇದೆಲ್ಲ ನನಗೆ ಗೊತ್ತಿರಲಿಲ್ಲ, ನನ್ನ ಕ್ಷಮಿಸು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಬರೀ ಭೀಮಸೇನೆಯ ಹತ್ತಕ್ಕೆ ಅರ್ಜುನ ಕರ್ಕೊಂಡು ಹೋಗ್ತೇನೆ, ಜೊತೆಗೆ ಮೂರು ಜನ ಹೋಗೋಣ ಅಂತ. ಅರ್ಜುನ್ ನಾನು ಬರ್ತೇನೆ ಇದನ್ನು ನಿಂತ್ಕೊಂಡ್ಬಿಟ್ಟಂತೆ. ಮೂರು ಜನ ಹೋಗ್ತೇವೆ ಅಂತ ಹೇಳಿದ ತಕ್ಷಣ ಸ್ವಲ್ಪ ಶಾಖ ಆಯ್ತು ಅನ್ನೋದೇ. ಮತ್ತೆ ಈಗ ಮತ್ತೆ ಹೇಳ್ತಾನೆ ಕೃಷ್ಣ, ನನಗೆ ಮತ್ತೆ ವ್ಯಥೆ ಆಗ್ತಾ ಇದೆ. ಈಗ ಮೂರು ಜನ ಯಾರು ಗೊತ್ತಾರೆ ನನಗೆ ಅಂತ ಹೇಳ್ತಾನೆ. ಭೀಮಸೇನ ಯಾರು, ಅರ್ಜುನ ಯಾರು ಅಂದ್ರೆ ಇವರಿಬ್ಬರು ಕಳೆದ ಎರಡು ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿದ್ದಾನೆ. ಎಂದು ಎಷ್ಟು ಪ್ರೀತಿ ಇತ್ತು ತಮ್ಮಂದಿನ ಮೇಲೆ ಅಂದ್ರೆ ಎರಡು ಕಣ್ಣಿದ್ದಾಗ ಭೀಮಾರ್ಜುನರು ನನಗೆ, ನೀನು ಮನಸ್ಸಿದ್ದಾಗ ನನಗೆ. ಎರಡು ಕಣ್ಣುಗಳು ಭೀಮಾರ್ಜುನರು, ನೀನು ಮನಸ್ಸಿದ್ದಾಗ. ಮೂರು ಜನ ಹೋದ್ರೆ ನನ್ನ ಗತಿ ಏನಾಗಬೇಕು ಅಂತ ಕೇಳ್ತಾನೆ. ಎರಡು ಕಣ್ಣು ಕಳ್ಕೊಂಡು ನಮ್ಮ ಮನಸ್ಸು ಕಳ್ಕೊಂಡ್ರೆ ಹುಚ್ಚನಂತೆ ಆಗಿಬಿಡ್ತೇನೆ, ಮೂರು ಜನ ಹ್ಯಾಕ್ ಕಳಿಸ್ಲಿ ಅಂತ ಹೇಳ್ತಾನೆ. ಆ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಏನೇನು ಯೋಚನೆ ಮಾಡಬೇಡ, ನಾವು ಸುರಕ್ಷಿತ ಬರ್ತೇವೆ. ಈಗ ಮಾತು ಕೊಟ್ಟು ಹೋಗ್ತಾನೆ ಕೃಷ್ಣ. ಇದು ಆಶ್ಚರ್ಯ, ಟ್ರೈ ಮಾಡ್ತೇನೆ ಅಂತ ಕೃಷ್ಣ ಹೋಗೋದಿಲ್ಲ, ಖಂಡಿತ ಕೊಂದು ಬರ್ತೇವೆ, ಯೋಚನೆ ಮಾಡಬೇಡ, ಈಗ ರಾಜಸೂಯಾಗ ಮಾಡಿಸೇ ಮಾಡಿಸ್ತೇವೆ ಅಂತ ಹೇಳಿಬಿಟ್ಟು ಕೃಷ್ಣ ಹೊರಟಾಗ ಆಗ ಧರ್ಮರಾಜನ ಧೈರ್ಯ ಬಂತಂತೆ. ಅಂದ್ರೆ ಧರ್ಮರಾಜ ಕೃಷ್ಣನ ಮಹಿಮೆ ಇಷ್ಟೆಲ್ಲ ಕಷ್ಟಪಟ್ಟು ಅರ್ಥ ಮಾಡ್ಕೋಬೇಕಾಯ್ತು. ಆದ್ರೆ ಭೀಮಸೇನ, ಮಾತು ಮಾತಿಗೆ ಹರಿರೇವ ಪರಹ ಹರಿರೇವ ಗುರು, ಹರಿರೇವ ಜಗತ್ಪಿತೃ ಮಾತ್ರ ಗತಿ. ಒಂದು ಬಾರಿಯೂ ಸಂಶಯ ಪಟ್ಟಿದ್ದಿಲ್ಲ. ಅರ್ಜುನ ನೋಡಿದರೆ ಅಹಂಕಾರ ಪಟ್ಟುಬಿಟ್ಟ, ಈ ಧರ್ಮರಾಜ ನೋಡಿದರೆ ಕೃಷ್ಣ ಅಸಕ್ತ ಅಂತ ತಿಳ್ಕೊಂಡು ಸ್ವಲ್ಪ ಅನುಕಂಪ ತೋರಿಸಿಬಿಟ್ಟ. ಅಹಂಕಾರನೋ ತನ್ನ ಬಗ್ಗೆ, ಅನುಕಂಪ ಕೃಷ್ಣನ ಬಗ್ಗೆ. ಅಹಂಕಾರವೋ ದೋಷ, ಅನುಕಂಪವೋ ದೋಷ. ಅನುಕಂಪಕ್ಕೆ ಅರ್ಹರಾದವ್ರ ಬಗ್ಗೆ ಮಾಡಿದ್ರೆ ಸರಿನೇ, ಕೃಷ್ಣನ ಸರ್ವೋತ್ತಮರ ಬಗ್ಗೆ ಮಾಡಿದ್ರೆ ಏನ್ ಮಾಡಬೇಕು? ಈ ಮತ್ತೆ ಅದು ಭಕ್ತಿಯೇ, ಆ ಶುದ್ಧ ಭಕ್ತಿ ಅಲ್ಲ, ಅದು ಭಕ್ತಿಯ ದೋಷ. ಹನುಮಂತನ ಭಕ್ತಿ, ಭೀಮನ ಭಕ್ತಿ ಶುದ್ಧ ಭಕ್ತಿ ಅದು. ಅದನ್ನ ತೋರಿಸ್ತಾ ಇದ್ದಾನೆ. ಮೂರು ಜನ ಹೊರಟ ನಿಂತರಂತೆ. ಧರ್ಮರಾಜ ಭಾರಿ ಸಂಭ್ರಮದಿಂದ ಈ ಪೂರ್ತಿ ವಿಶ್ವಾಸ ಬಂದುಬಿಡ್ತಲ್ಲ, ಕಳಿಸ್ಕೊಡ್ತಾ ಇದ್ದಾನೆ. ಮೂರು ಜನ ಹೊರಟರು, ಹೊರಡ್ಬೇಕಾದ್ರೆ ಏನ್ ಮಾಡಿದ್ರಂತ ಗೊತ್ತೇನು, ಅವರು ಕ್ಷತ್ರಿಯ ವೇಷದಲ್ಲಿ ಹೋಗ್ಲಿಲ್ವಂತೆ, ಎಲ್ಲ ಬ್ರಾಹ್ಮಣ ವೇಷದಲ್ಲಿ ಹೊರಟು ಬಿಟ್ರಂತೆ. ಬ್ರಾಹ್ಮಣ ವೇಷದಲ್ಲಿ ಹೊರಟರು. ಇದೊಂದು ಭಾರಿ ವಿಶೇಷ ಇತ್ತು. ಅದು ಹಿಂದಿನ ಕಾಲಕ್ಕೆ ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ ಬ್ರಾಹ್ಮಣ ವೇಷ ಹಾಕೋದು ಅಭ್ಯಾಸ ಆಗಿತ್ತು. ಇವತ್ತೇನೋ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ ಅದು ಅಲ್ಲ ಅಂತ ಹೇಳ್ಕೊಳ್ಳೋದು ದೊಡ್ಡ ಕೆಲಸ ಇರುತ್ತೆ. ಬ್ರಾಹ್ಮಣ ಅಲ್ಲ ನಾನು ಅಂತ ಹೇಳ್ಕೊಳ್ಳೋದು ಭಾರಿ ಹೆಮ್ಮೆ. ಕಾರಣ ಅಂದ್ರೆ ಆ ಅಂತ ವರ್ಚಸ್ ಇಟ್ಕೊಂಡಿದ್ರು ಪಾಪ ಅವರು, ಅದಕ್ಕೆ ಅಷ್ಟು ಮಹತ್ವ ಇತ್ತು. ಬ್ರಾಹ್ಮಣ ವೇಷದಲ್ಲಿ ಅಗ್ನಿದೇವರು ಒಂದು ಬ್ರಾಹ್ಮಣ ವೇಷದಲ್ಲಿ ನನಗೆ ಭಿಕ್ಷಬೇಕು ಅಂತ ಕೇಳಿತ್ತು. ಇಲ್ಲೂ ಕೂಡ ಬ್ರಾಹ್ಮಣ ವೇಷದಲ್ಲೇ ಹೊರಟ್ರಂತೆ. ಬ್ರಾಹ್ಮಣ ಏನ್ ಮಾಡ್ತಾನೆ, ಏನ್ ಮಾಡ್ತಾನೆ ನೋಡಿ ಅಂತ ತೋರಿಸ್ತಾರ. ಮೂರು ಜನ ಹೊರಟರು, ಮಗಧ ದೇಶವನ್ನು ಪ್ರವೇಶ ಮಾಡಿದ್ರು. ಅಲ್ಲಿ ಊರ ಹೊರಗೆ ದೊಡ್ಡ ಒಂದು ಬೆಟ್ಟ, ಆ ಬೆಟ್ಟ ಲಿಂಗಾಕಾರದಲ್ಲಿ ಇತ್ತಂತೆ. ಜರಾಸಂದ ಅದನ್ನ ಶಿವಲಿಂಗ ಅಂತಲೇ ಪೂಜೆ ಮಾಡ್ತಾ ಇದ್ರು. ಪ್ರತಿನಿತ್ಯ ಅದನ್ನು ಪೂಜೆ ಬೆಟ್ಟಕ್ಕೆ ಪೂಜೆ ಮಾಡ್ತಿದ್ದಂತೆ. ಶಿವಲಿಂಗ ಶಿವಲಿಂಗ ಅಂತ ಹೇಳ್ಬಿಟ್ಟು, ಬೆಟ್ಟದಲ್ಲಿ ಲಿಂಗ ಇದೆಯಲ್ಲ, ಬೆಟ್ಟನೇ ಲಿಂಗ ಅಂತ ಅವನು ಅಭಿಷೇಕ ಎಲ್ಲ ಮಾಡ್ತಾ ಇದ್ದಂತೆ, ಪೂಜೆ ಎಲ್ಲ ಮಾಡ್ತಾ ಇದ್ದಂತೆ. ಇವರಲ್ಲಿಗೆ ಹೋಗಿ ಆ ಬೆಟ್ಟ ಬೆಟ್ಟನೇ ಉಳಿಸಿಬಿಟ್ರಂತೆ. ಎಷ್ಟು ಬರೀ ಕೈಯಲ್ಲಿ, ಮತ್ತಿನ್ನೇನು ಇಲ್ಲ, ಬರೀ ಕೈಯಲ್ಲಿ ಉಳಿಸಿಬಿಟ್ರಂತೆ ಬೆಟ್ಟ ಬೆಟ್ಟನೆ. ಬೆಟ್ಟ ಉರುಳಿ ಹೋಯಿತು. ಜರಾಸಂದನಿಗೆ ಆ ಸುದ್ದಿ ಮುಟ್ಟಿತು. ಬೆಟ್ಟ ಉಳಿದ ಎಷ್ಟು ಶಬ್ದ ಆಗಿರ್ಬೇಕು ಲೆಕ್ಕ ಹಾಕಿ, ಭಯಂಕರ ಭೂಕಂಪ ಈಕಂಪ ಏನೂ ಅಲ್ಲ, ಅದು ಭಯಾನಕವಾದ ಶಬ್ದವಾಯ್ತಂತೆ. ಅದು ಒಂದು ಮುನ್ಸೂಚನೆಯಾಯಿತು. ಅದಕ್ಕೆ ಕಾರಣ ಹೇಳ್ತಾರೆ, ಒಂದು ಸೂಕ್ಷ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲಿ. ಶಿವಲಿಂಗ ಅಂತ ಅವನು ತಿಳ್ಕೊಂಡಿದ್ದ, ಅದನ್ನು ಉರುಳಿಸಿಬಿಟ್ರಲ್ಲ, ಅದೇ ರಾಮದೇವರು ರಾಮೇಶ್ವರದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಶಿವಪೂಜ್ಯ, ಶಿವಲಿಂಗವನ್ನು ಪೂಜಿಸಬೇಕು, ತಾನು ಪೂಜಿಸಲಿಲ್ಲ ರಾಮದೇವರು, ಉಳಿದವರು ಪೂಜಿಸಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಅದು ಶಿವ ಖಂಡಿತ ಪೂಜ್ಯನಾದ ದೇವತೆ, ಶಿವನ ಪೂಜೆಯನ್ನು ಮಾಡದೆ ಹೋದರೆ ಅವನು ಶೈವನಲ್ಲ, ಅಲ್ಲ ಅವನು ವೈಷ್ಣವನೇ ಅಲ್ಲ ಅಂತ ಶಾಸ್ತ್ರ. ಶಿವನ ಪೂಜೆ ಕಂಪಲ್ಸರಿ. ಅದು ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಅದು ರಾಮನಿಗೆ ಬೇಡ, ಬ್ರಹ್ಮವಾಯುಗಳಿಗೆ ಬೇಡ, ಸರಸ್ವತಿ ಭಾರತೀಯರಿಗೆ ಬೇಡ, ಉಳಿದವರೆಲ್ಲರೂ ಶಿವನ ಆರಾಧನೆ ಬೇಕು ಅಂತ ತೋರಿಸಕ್ಕೆ ರಾಮದೇವರು ಹಾಗೆ ಮಾಡಿದ್ದಾರೆ. ಆ ರೀತಿ ತೋರಿಸಿದವರು ಇಲ್ಲಿ ಬೆಟ್ಟ ಉಳಿಸಿಬಿಟ್ರೆ ಅವಮಾನ ಮಾಡಬೇಕಾಗಲಿಲ್ಲ. ಈಗ ಅಲ್ಲಿ ಪೂಜೆ ಮಾಡಲಿಕ್ಕೆ ಅಂತ ಅಲ್ಲಿ ತೋರಿಸಿ ಇಲ್ಲಿ ಉರುಳಿಸಿಬಿಟ್ರಲ್ಲ, ತಪ್ಪಲ್ವೇ ಅಂತ ಒಂದು ಪ್ರಶ್ನೆ. ರಾಮನಿಗೆ ದೋಷ ಇಲ್ಲ, ಜನಕ್ಕೆ ಬಿಸ್ಕೈಟ್ ಮಾಡಿದಾಗಲಿಲ್ವ ಹಾಗಿದ್ರೆ? ಶಿವಲಿಂಗನ ಹಾಗಿದ್ರೆ ಉಳಿಸ್ಬೋದು ಅಂತ ಆಯ್ತಲ್ಲ ಹಾಗಿದ್ರೆ, ಒಂಥರ ವಿಗ್ರಹ ಭಂಜನದ ಕೆಲಸ ಮಾಡಿದಾಗಾಯ್ತಲ್ಲ ಅಂದ್ರೆ, ಅದಕ್ಕೆ ಆಚಾರ್ಯ ಸೂಕ್ಷ್ಮ ವಿಚಾರವನ್ನು ಬರೆದಿದ್ದನ್ನು ವ್ಯಾಖ್ಯಾನದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತಪ್ಪು ತಿಳ್ಕೊಂಡಿದ್ದೀರಿ, ಅವರು ಬೆಟ್ಟ ಉಳಿಸಿದ್ರು, ಶಿವಲಿಂಗ ಉಳಿಸಿದ್ರು ಅಂತ ಅಲ್ಲ ಅಂತ ಹೇಳಿದರು. ಮತ್ತೆ ಬೆಟ್ಟ ಉಳಿಸಿ ಶಿವಲಿಂಗ ಅಂತ ತಿಳ್ಕೊಂಡಿದ್ದಾರಲ್ಲ ಅಂತ ಕೇಳಿದರೆ, ಅವನು ಜರಾಸಂಧ ಸಾವಿರ ತಿಳ್ಕೊತಾರ, ನಾವೇನ್ ಮಾಡಲಿಕ್ಕಾಗತ್ತೆ? ಜರಾಸಂಧ ಶಿವಲಿಂಗ ಅಂತ ತಿಳ್ಕೊಂಡಿದ್ದರು ಉಳಿಸಿದ್ರೆ ಹೊರತು ನಿಜವಾದ ಶಿವಲಿಂಗ ಉಳಿಸಿದ್ದಲ್ಲ ಇವರು. ಆದ್ದರಿಂದ ಅವರ ಭ್ರಮೆ ಬೇರೆ, ವಸ್ತುಸ್ಥಿತಿ ಬೇರೆ. ಆದ್ದರಿಂದ ಶಿವಲಿಂಗವನ್ನು ಉಳಿಸಲಿಲ್ಲ, ಉಳಿಸ್ತಾರೆ ಹೊರತು ಉಳಿಸ್ತಕ್ಕಂಥವರಲ್ಲ ಅವರು. ಯಾವ ದೇವಸ್ಥಾನವು ಸಾತ್ವಿಕ ದೇವತೆ, ಯಾವ ದೇವಸ್ಥಾನವನ್ನು ಕೂಡ ಭಂಗ ಮಾಡಬಾರದು, ವಿಗ್ರಹ ಭಂಗ ಮಾಡಬಾರದು, ಅದು ನಿಷಿದ್ಧ. ಕೃಷ್ಣ ಹಾಗೆ ಮಾಡಲಿಲ್ಲ, ಭೀಮಸೇನಾರ್ಜುನರು ಹಾಗೆ ಮಾಡಿಲ್ಲ, ಅವರು ತಿಳ್ಕೊಂಡಿದ್ದ ಹಾಗೆ ಮಾಡಿದ್ರು ಅಷ್ಟೇ ಹೊರತು ಅದು ಉಳಿಸಿದ್ದು ಬೆಟ್ಟವನ್ನು ಮಾತ್ರ. ಸಮಸ್ಯೆ ಪರಿಹಾರವಾಯಿತು. ಇನ್ನೂ ಆಶ್ಚರ್ಯ ಅಂದರೆ, ಅವನ ಪ್ರಕಾರ ಕೂಡ ಪೂಜೆ ಮಾಡೋಕ್ಕಿದ್ದಿಲ್ಲ ಅದು. ಅದು ಮತ್ತೊಂದು ಸೂಕ್ಷ್ಮ ವಿಚಾರ, ಇದೆಲ್ಲ ಮಹಾಭಾರತದಲ್ಲಿ ಬರುತ್ತೆ, ಯಾರು ಓದಿರೋದಿಲ್ಲ ಅಷ್ಟೇ. ಒಮ್ಮೆ ಏನಾಗಿತ್ತು ಅಂದರೆ, ದುರ್ವಾಸ ಮುನಿಗಳು ಬರ್ತಾರೆ ಜರಾಸಂಧನ ಹತ್ರ, ದುರ್ವಾಸ ಮುನಿಗಳು ಬರ್ತಾರೆ. ಜರಾಸಂಧ ಏನು ಮಾಡಿಬಿಡ್ತಾನಾಗ, ಅವಮಾನ ಮಾಡಿಬಿಡ್ತಾನೆ ಅವ್ರಿಗೆ. ಅವರ ಹತ್ರ ವರ ತಗೊಂಡವನು, ಅವನು ಬಂದಾಗ ಅವರಿಗೆ ಅವಮಾನ ಮಾಡಿಬಿಡ್ತಾನೆ. ಅವರು ಶಿವನ ಅವತಾರ ಬೇರೆ, ಜೊತೆಗೆ ದುರ್ವಾಸ ಮುನಿಗಳು ಸಪ್ತ ರುದ್ರದೇವರ ಅವತಾರ, ಅವರು ಅವರಿಗೆ ಅವಮಾನ ಮಾಡಿಬಿಡ್ತಾನೆ. ಭಾರಿ ಸಿಟ್ಟು ಬಂತಂತೆ, ಎಲ್ಲೋ ಜರಾಸಂಧ ಏನು ಶಿವಲಿಂಗ ಅಂತ ಬೆಟ್ಟ ಪೂಜೆ ಮಾಡ್ತಾ ಇದೆಯಲ್ಲ, ಅದರಲ್ಲಿ ಶಿವರ ಸನ್ನಿಧಾನ ಪೂರ್ತಿ ಹೋಗಿಬಿಡಲಿ, ಶಾಪನ್ನು ಕೊಟ್ಟುಬಿಟ್ಟಿರುತ್ತೆ. ಸೊ ಆದಷ್ಟು ಶಿವಲಿಂಗದ ಸನ್ನಿಧಾನ ಏನು ಇಲ್ಲ, ಅದೇ ಆಗ್ಲೇನೆ, ಅದು ಶಾಪದಿಂದ ಹೊರಟೋಗಿ ಆಗಿದೆ ಈಗಾಗ್ಲೇನೆ. ವಸ್ತುಸ್ಥಿತಿಯಲ್ಲಿ ಶಿವಲಿಂಗ ಅಲ್ಲ ಅದು, ಇವರ ಕಾಲುಷದ ಪ್ರಕಾರ ಕೂಡ ಶಿವಲಿಂಗ ಅಲ್ಲ ಅದೀಗ. ಶಾಪ ಕೊಟ್ಟಿರೋದ್ರಿಂದ ಅವನು ಭ್ರಾಂತನಾಗಿ ಪೂಜೆ ಮಾಡ್ತಿದ್ದೆ ಹೊರತು ವಸ್ತುಸ್ಥಿತಿ ಇರಲಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ಯಾವ ಸಂಶಯವೂ ಬರಲಿಲ್ಲ. ನೋಡಿ, ದುರ್ವಾಸರಿ ದ್ರೋಹ ಮಾಡಿದನಲ್ಲ, ಶಿವನ ಪೂಜೆ ಒಂದ್ ಕಡೆ ಮಾಡ್ತಾನೆ, ಅವರ ಅವತಾರ ದೋಷ ನಿಂದಿಸ್ತಾನೆ, ಅಲ್ಲಿಗೆ ಸಿದ್ಧಿ ಹೊರಟೋಯ್ತು. ನಿಜವಾದ ಶಿವಭಕ್ತನೂ ಅಲ್ಲ ಅಂತ ಆಯ್ತಾಗ, ಅವನು ಖೋಟಾ ಶಿವಭಕ್ತನು, ನಿಜವಾದ ಶಿವಭಕ್ತನಲ್ಲ. ನಿಜವಾದ ಶಿವಭಕ್ತ ಮಾರ್ಕಂಡೇಯರಿದ್ದಾರೆ, ನಿಜವಾದ ಶಿವಭಕ್ತರವರು ಬೇಸಿಕಲಿ ವಿಷ್ಣು ಭಕ್ತರು ಆಗಿದ್ದರು ಅವರು. ಆದ್ದರಿಂದ ಸರಿಯಾದ ಶಿವಭಕ್ತರು ಮೂಲತಃ ವಿಷ್ಣು ಭಕ್ತರು ಆಗಿರುತ್ತಾರೆ, ಸರಿಯಾದ ವಿಷ್ಣು ಭಕ್ತರು ಶಿವಭಕ್ತರು ಆಗಿರುತ್ತಾರೆ. ಆದರೆ ತಾರತಮ್ಯ ಜ್ಞಾನವನ್ನು ಬಿಟ್ಟಿರೋದಿಲ್ಲ, ಇದನ್ನು ಮರಿಬಾರದು. ತಾರತಮ್ಯ ಜ್ಞಾನ ಇಟ್ಟುಕೊಂಡೇ ಹರಿಸರ್ವೋತ್ತಮೋತ್ತ ಜ್ಞಾನ ಇಟ್ಟುಕೊಂಡೇ ಆರಾಧನೆ ಮಾಡ್ತಾರೆ. ಜರಾಸಂಧ ಅಂತ ಅವನಲ್ಲ, ಹಾಗೆ ಮಾಡಿ ಮುಂದೆ ಹೊರಟರು. ಅಲ್ಲಿ ಮೂರು ದೊಡ್ಡ ಭೇರಿಗಳಿದ್ದು ಅಂತ, ಊರು ಹೊರಗಡೆ ಮೂರು ದೊಡ್ಡ ಭೇರಿ ನಗಾರಿಗಳು. ಆ ನಗಾರಿಗಳಿಗೆ ಎಷ್ಟು ಶಕ್ತಿ ಇತ್ತು ಅಂತ ಕೇಳಿದರೆ, ಜರಾಸಂಧ ವಿಚಿತ್ರ ರೀತಿಯಲ್ಲಿ ತನ್ನ ಆತ್ಮರಕ್ಷಣೆ ವ್ಯವಸ್ಥೆ ಮಾಡಿಕೊಂಡಿರ್ತಾನೆ. ಅಲ್ಲಿ ಏನು ಇಟ್ಟಿದ್ದ ಮೂರು ಭೇರಿಗಳು ಅಂತ ಕೇಳಿದರೆ, ಅವನು ತಯಾರು ಮಾಡಿದ ಭೇರಿಗಳು. ಒಬ್ಬ ರಾಕ್ಷಸ ಇದ್ದಂತೆ, ಮಾಷ ಅಂತ ಒಬ್ಬ ರಾಕ್ಷಸ, ಅವನು ಕೋಣದ ವೇಷದಲ್ಲಿ ಓಡಾಡ್ತಿದ್ದಂತೆ, ಜರಾಸಂಧ ಅವನು ಕೊಂದಿದ್ದಂತೆ. ಈ ಗುಂಡಗಳು ಗುಂಡಗಳನ್ನೇ ಕೊಳ್ಳೋದೇನು ಆಶ್ಚರ್ಯ ಅಲ್ಲ, ಎಷ್ಟೋದ್ರೆ ಗುಂಡಗಳು ಕೊಲ್ಲದೆ ಗುಂಡಗಳನ್ನ ಪೇಪರ್ಲ್ಲಿ ಬರ್ತಾನೆ ಇರುತ್ತೆ, ಅವರೆಲ್ಲ ದ್ವೇಷ ಇರುತ್ತಲ್ಲ, ಕೊಂದಾಕಿಬಿಡ್ತಾರೆ. ಅದಕ್ಕೆ ಅವನು ರಾಕ್ಷಸ, ಇವನು ರಾಕ್ಷಸ, ಇವನು ಅವನು ಕೊಂದಾಕಿಬಿಟ್ಟಿರ್ತಾನೆ. ಕೊಂದ ದೊಡ್ಡ ಕೋಣ ರಾಕ್ಷಸ ಅಂದ ಮೇಲೆ ಅದರ ಚರ್ಮದಿಂದ ಭೇರಿ ಮಾಡಿಸ್ಕೊಂಡಿರ್ತಾನ, ಮೂರು ಭೇರಿ ಮಾಡಿಟ್ಟಿರ್ತಾನೆ. ಆ ಮೂರು ಭೇರಿ ಬರೀ ಭೇರಿಗಳಲ್ಲ, ಎಷ್ಟು ವರ ತಗೊಂಡಿದ್ದ ಅದಕ್ಕೆ ಶಿವನ ತಪಸ್ ಮಾಡಿ ಅಂತ ಕೇಳಿದರೆ, ಶತ್ರುಗಳೇನಾದರೂ ಊರನ್ನು ಪ್ರವೇಶ ಮಾಡಿದರೆ, ನಗರ ಪ್ರವೇಶ ಮಾಡಬೇಕಾದ್ರೆ ಸಿಗ್ನಲ್ ಕೊಡ್ತಾ ಇದ್ದು ಅಂತ ಆಟೋಮೆಟಿಕ್ ಬಳಕಲು ಶುರುವಾಗಿಬಿಡ್ತಿತ್ತಂತೆ. ನಗಾರಿ ಶಬ್ದ ತನ್ನಷ್ಟಾನೆ ಬರ್ತಿತ್ತಂತೆ. ಈ ಆಟೋಮೆಟಿಕ್ ಸಿಗ್ನಲಿಂಗ್ ಇತ್ತಲ್ಲ, ಎಷ್ಟು ಅಡ್ವಾನ್ಸ್ ಆಗಿದೆ ಜನ ನೋಡಬೇಕು. ಮೆಟೀರಿಯಲಿ ಹೈಲಿ ಅಡ್ವಾನ್ಸ್ಡ್ ಅವನು.